ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಉಳಿದ ಸಭೆಯ ದೈವಭಕ್ತಿ ಜೀವನ ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಸಂಚಿಕೆಯಲ್ಲಿ ಉಳಿದ ಸಭೆಯ ದೈವಭಕ್ತಿ ಜೀವನದ ವಿಚಾರವಾಗಿ ನಾವು ಸತ್ಯವೇದ ಅಧ್ಯಯನ ಎಷ್ಟೊಂದು ಮುಖ್ಯ ನಮ್ಮ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆಯನ್ನು ಹೊಂದಲು ಅನ್ನುವಂತಹ ವಿಚಾರದ ಬಗ್ಗೆ ನಾವು ನೋಡಿದೆವು. ಈ ಒಂದು ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ಸತ್ಯವೇದವನ್ನು ಉಳಿದ ಸಭೆಯ ದೈವಭಕ್ತಿ ಜೀವಿತವನ್ನು ನಡೆಸುವಂತಹ ಮಕ್ಕಳು ಅಧ್ಯಯನ ಮಾಡುವುದು ಮಾತ್ರವಲ್ಲದೆ ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಬಾಯಿಪಾಠ ಮಾಡಿಕೊಂಡು ತಮ್ಮ ದಿನನಿತ್ಯ ಜೀವಿತದಲ್ಲಿ ಅವುಗಳನ್ನು ಹೇಗೆ ಅಭ್ಯಾಸಿಸಬೇಕು ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ಈ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸಮಸ್ತಕ್ಕೂ ಮೂಲ ಒಡೆಯನೆ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ. ಸ್ವಾಮಿ, ಪರಲೋಕದ ಆ ಮಹೋನ್ನತ ಸ್ಥಳದಲ್ಲಿ ಕುಳಿತು ಪಾಪಿಗಳಾದಂತಹ ನಮ್ಮನ್ನು ನೀನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯಾ. ಹೌದು ಸ್ವಾಮಿ, ನಾವು ಪಾಪಿಗಳೆಂಬುದಾಗಿ ನಿನ್ನ ಮುಂದೆ ನಮ್ಮ ಪಾಪಗಳನ್ನ ಹರಕಿಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ಈ ದಿನದಲ್ಲಿ ಧ್ಯಾನಿಸಲು ಹೋಗುವಂತಹ ನಿನ್ನ ವಾಕ್ಯದ ಜೊತೆ ನೀನು ಮಾತನಾಡು ಸ್ವಾಮಿ. ಪರಿಶುದ್ಧಾತ್ಮನಿಂದ ತುಂಬಿಸು, ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಸತ್ಯವೇದವನ್ನು ಬಾಯಿಪಾಠ ಮಾಡಿಕೊಳ್ಳುವುದು ಎಷ್ಟೊಂದು ಅವಶ್ಯಕತೆ ಕೊನೆ ಕಾಲದಲ್ಲಿ ಅನ್ನುವಂತಹ ವಿಚಾರವನ್ನು ಮನದಟ್ಟು ಮಾಡಿಕೊಳ್ಳುವಾಗೆ ಸಹಾಯ ಮಾಡು ಸ್ವಾಮಿ. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಸತ್ಯವೇದವನ್ನು ಬಾಯಿಪಾಠ ಮಾಡಿಕೊಳ್ಳಬೇಕು. ಯಾಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 6-9 ತನಕ ಓದುವುದಾದರೆ ಅಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಈ ರೀತಿಯಾಗಿ ತಿಳಿಸುವಂತೆವನಾಗಿದ್ದಾನೆ, ನಾನು ಈಗ ನಿನಗೆ ತಿಳಿಸುವ ಮಾತುಗಳು ನಿನ್ನ ಹೃದಯದಲ್ಲಿರಬೇಕು, ಅವುಗಳನ್ನು ನಿನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಅವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವುಗಳ ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಅವುಗಳನ್ನು ಬರೆಯಬೇಕು ಎಂಬುದಾಗಿ ದೇವರು ತಿಳಿಸುವಂತೆವನಾಗಿದ್ದಾನೆ. ಯಾಕೆ ದೇವರು ಇಲ್ಲಿ ಇಸ್ರಾಯೇಲ್ ಜನರಿಗೆ ತನ್ನ ಮಕ್ಕಳು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ನಿಂತಿರುವಾಗಲೂ, ಕೂತಿರುವಾಗಲೂ, ಮಲಗಿರುವಾಗಲೂ, ಎಲ್ಲೇ ಹೋದರೂ ಸಹ ದೇವರ ವಾಕ್ಯ ಅವರ ಮುಂದೆ ಇರಬೇಕು, ಅದನ್ನು ಧ್ಯಾನಿಸಬೇಕೆಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ಬರ್ತಕ್ಕಂಥ ಸೋದನೆಗಳಿಂದ ಜಯಿಸಲು ಸಹಾಯ ಮಾಡ್ತಕ್ಕಂಥದ್ದಾಗಿದೆ, ಬರ್ತಕ್ಕಂಥ ದುರ್ಬೋಧನೆಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರು ಈ ದಿನದಲ್ಲಿ ನಮಗೆ ತಿಳಿಸುವಂಥ ವಿಚಾರವೇನೆಂದರೆ, ಕೇವಲ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಮಾತ್ರವಲ್ಲದೆ ಸತ್ಯವೇದವನ್ನು ಬಾಯಿಪಾಠ ಮಾಡಿಕೊಳ್ಳಬೇಕು. ಪ್ರತಿದಿನವೂ ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡಲು ಹಾಗೂ ದೇವರ ವಾಕ್ಯವನ್ನು ಓದಲು ಸಮಯವನ್ನು ಪ್ರತಿಷ್ಠೆ ಮಾಡಿಕೊಳ್ಳಬೇಕು. ಓದಿದ ವಾಕ್ಯವನ್ನು ಬಾಯಿಪಾಠ ಮಾಡಿಕೊಂಡಲ್ಲಿ ಅಂಥವರ ಹೃದಯದಲ್ಲಿ ಆತ್ಮಿಕ ಜೀವಿತವಿರುತ್ತದೆ. ಯಾರ ಒಂದು ಹೃದಯದಲ್ಲಿ ಆತ್ಮಿಕ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಅಂದರೆ, ಯಾವ ಒಬ್ಬ ವ್ಯಕ್ತಿ ಪ್ರಾರ್ಥನೆಯನ್ನು ಮಾಡಲು, ದೇವರ ವಾಕ್ಯವನ್ನು ಓದಲು ಸಮಯವನ್ನು ನಿರ್ಧರಿಸಿ ಆ ಸಮಯವನ್ನು ದೇವರಿಗೆ ಎಂಬುದಾಗಿ ಪ್ರತಿಷ್ಠೆ ಮಾಡಿಕೊಳ್ತಕ್ಕಂಥವನಾಗಿದ್ದಾನು. ಪ್ರತಿಷ್ಠೆ ಮಾಡಿಕೊಂಡು ಅದನ್ನು ಸಮಯವನ್ನು ತೆಗೆದುಕೊಂಡು ಆ ವಾಕ್ಯಗಳನ್ನು ಬಾಯಿಪಾಠ ಮಾಡಿಕೊಳ್ತಕ್ಕಂಥವನಾಗಿದ್ದಾನು. ಅಂಥವರ ಹೃದಯದಲ್ಲಿ ದೇವರ ಒಂದು ಭಯಭಕ್ತಿ, ಒಂದು ಆತ್ಮಿಕ ಜೀವಿತ ಪ್ರಜ್ವಲಿಸುವಂಥದ್ದಾಗಿದೆ. ಪರಲೋಕದಲ್ಲಿರತಕ್ಕಂತಹ ರಾಜಾದಿರಾಜನಂಥ ದೇವನಿಗೆ ನಿಷ್ಠೆಯಿಂದಿರುವ ಯುವಕ ಯುವತಿಯರಿಗೆ ದೇವರ ಅಮೂಲ್ಯವಾದ ವಾಕ್ಯವು ಮಾನದಂಡವಾಗಿರ್ತಕ್ಕಂಥದ್ದಾಗಿದೆ. ಆ ಒಂದು ಮಾನದಂಡದ ಮೇಲೆಯೇ ಅವರು ಜೀವಿತವನ್ನು ನಡೆಸುವಂಥವರಾಗಿದ್ದಾರೆ. ಪರಲೋಕದ ದೇವರು, ಆತನು ನಮ್ಮ ಸೃಷ್ಟಿಕರ್ತ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥ ನಾವು ಆತನಿಗೆ ಎಷ್ಟು ನಿಷ್ಠಾವಂತ ಮಕ್ಕಳಾಗಿದ್ದೇವೆ ಅನ್ನುವುದು ಯಾವ ರೀತಿಯಲ್ಲಿ ನಾವು ತೋರ್ಪಡಿಸ್ತಕ್ಕಂಥವರಾಗಿದ್ದೇವೆ ಅಂದರೆ, ಆತನ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾನದಂಡವಾಗಿ ನಾವು ಮಾಡಿಕೊಂಡಾಗ ಹೌದು ಪ್ರಿಯ ಕೇಳುಗರೆ, ಆದ್ದರಿಂದಲೇ ಸತ್ಯವೇದವನ್ನು ಬಾಯಿಪಾಠ ಮಾಡಿಕೊಳ್ಳುವುದು ಬಹಳ ಬಹಳ ಮುಖ್ಯ. ಅವರು ಸತ್ಯವೇದವನ್ನು ಅಧ್ಯಯನ ಮಾಡಲಿ, ವಾಕ್ಯಗಳನ್ನು ಬಾಯಿಪಾಠ ಮಾಡಿ ತಮ್ಮ ಹೃದಯದಲ್ಲಿಟ್ಟುಕೊಂಡು ಕರ್ತನಾದಂತಹ ಯೆಹೋವನನ್ನು ಹೇಳುವುದು ಜ್ಞಾಪಕ ಮಾಡಿಕೊಳ್ಳಬೇಕು. ಅದನ್ನೇ ಇಲ್ಲಿ ನಾವು ಧರ್ಮೋಪದೇಶ ಕಂಡ 6:6-9 ತನಕ ದೇವರು ಇಸ್ರಾಯೇಲ್ ಜನರಿಗೆ ಏನು ಹೇಳಿದನೋ ಅದನ್ನೇ ಉಳಿದ ಸಭೆಯ ದೈವ ಭಕ್ತಿ ಜೀವಿತವನ್ನು ನಡೆಸುವಂತಹ ಮಕ್ಕಳಿಗೂ ಸಹ ದೇವರು ತಿಳಿಸುವಂತವನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯವು ನಮಗೆ ಕೋಟೆಯು ದುರ್ಗವು ಆಗಿದೆ. ಆಗ ಈ ಲೋಕದ ಆಸಾಪಾಸಗಳು ಆಕರ್ಷಣೆಗಳು ಅದನ್ನು ಒಡೆದು ಹೋಗಲಾಡಿಸುವಂಥದ್ದಾಗಿದೆ. ಯಾವಾಗ ದೇವರ ವಾಕ್ಯ ನಮಗೆ ಮಾನದಂಡವಾಗಿರ್ತದೆ ಆವಾಗ ದೇವರ ವಾಕ್ಯ ನಮಗೆ ಕೋಟೆಯು ದುರ್ಗವೂ ಆಗಿರ್ತಕ್ಕಂಥದ್ದಾಗಿದೆ. ಯಾವಾಗ ಕೋಟೆಯು ದುರ್ಗವು ದೇವರ ವಾಕ್ಯವಾಗಿರ್ತಕ್ಕಂಥದ್ದಾಗಿದೆಯೋ ಆವಾಗ ಈ ಲೋಕದಲ್ಲಿ ಬರ್ತಕ್ಕಂಥ ಎಲ್ಲ ಆಸಾಪಾಸಗಳಿಂದ ನಾವು ದೂರ ಹೋಗಿ ದೇವರ ಮೇಲೆ ನಮ್ಮನ್ನು ನಾವು ಪ್ರತಿಷ್ಠೆ ಮಾಡಿಸಿಕೊಂಡು ಜೀವಿಸಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯವು ಬಾಯ್ಪಾಠವಾಗಿರಬೇಕಾಗಿದೆ. ಸೈತಾನನು ನಮ್ಮನ್ನು ಶೋಧಿಸಲು ಬಂದಾಗ ಸತ್ಯವೇದದಲ್ಲಿ ಬರೆದಿದೆ ಎಂದು ಹೇಳುವ ಮೂಲಕ ಅವನನ್ನು ಧೈರ್ಯವಾಗಿ ಎದುರಿಸಬೇಕು. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಯೇಸು ಸ್ವಾಮಿ ನಮಗೆ ಈ ದಿನದಲ್ಲಿ ಉದಾಹರಣೆ ಆಗಿದ್ದಾನೆ. ಯೇಸು ಸ್ವಾಮಿ ಸಹ 40 ದಿನ ಅರಣ್ಯದಲ್ಲಿ ಉಪವಾಸವಿದ್ದನು. ಅವನು ಉಪವಾಸವಿದ್ದು ಅಲ್ಲಿಂದ ಹೊರಗೆ ಬರುವಾಗ ಸೈತಾನ ಆ ಸಮಯವನ್ನು ಕಾದುಕೊಂಡು ಅವನ ಬಲಹೀನತೆ ಏನು ಎಂಬುದನ್ನು ಅರಿತುಕೊಂಡು ಯೇಸು ಸ್ವಾಮಿಯನ್ನು ಶೋಧಿಸಲು ಸೈತಾನ ಬರುವಂತವನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಈ ಒಂದು ಸೈತಾನನ ಶೋಧನೆಯನ್ನು ಜಯಿಸಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡಬೇಕಾದರೆ ಅದನ್ನು ನಾವು ಲೂಕನು ಬರೆದ ಸುವಾರ್ತೆ 4:1-14 ಓದಬಹುದಾಗಿದೆ. ಈ ವಚನಗಳನ್ನು ನೀವು ಓದುವುದಾದರೆ ಅಲ್ಲಿ ಯೇಸು ಸ್ವಾಮಿ ಸೈತಾನನಿಗೆ ಸತ್ಯವೇದದಲ್ಲಿ ಬರೆದಿದೆ ಎಂಬುದಾಗಿ ಸತ್ಯವೇದ ವಾಕ್ಯದ ಮುಖಾಂತರವಾಗಿಯೇ ಆತನು ಶೋಧನೆಯನ್ನು ಜಯಿಸಿದನು. ಇವತ್ತು ಸಹ ಅವತ್ತು ಯೇಸು ಸ್ವಾಮಿಗೆ ಬಂದಂತಹ ಅದೇ ಶೋಧನೆ ನಮಗೂ ಸಹ ಈ ಕೊನೆ ಕಾಲದಲ್ಲಿ ಬರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಈ ಕೊನೆ ಕಾಲದ ಉಳಿದ ಸಭೆಯ ದೈವ ಭಕ್ತಿ ಜೀವಿತವನ್ನು ನಡೆಸುವಂತಹ ಮಕ್ಕಳಿಗೆ ಎಚ್ಚರಿಸುವಂತವನಾಗಿದ್ದಾನೆ. ಸತ್ಯವೇದವನ್ನು ನೀವು ಬಾಯ್ಪಾಠ ಮಾಡಿಕೊಂಡಲ್ಲಿ ಹೇಗೆ ನಾನು ಜಯಿಸಿದನು ಅದೇ ರೀತಿಯಾಗಿ ನೀವು ಜಯಿಸಲು ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವನಾಗಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತಹ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಎಂಬುದಾಗಿ ಸೈತಾನನಿಗೆ ಮೊದಲನೇ ಶೋಧನೆಯನ್ನು ಜಯಿಸತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಾಗಿ 2ನೇ ಶೋಧನೆಯು ಸಹ ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಬರೆದಿದೆ ಎಂಬುದಾಗಿ ಆತನು ದೇವರ ವಾಕ್ಯವನ್ನು ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಿರ್ತಕ್ಕಂತಹ ವಾಕ್ಯಗಳನ್ನು ಆತನು ಎತ್ತಿ ತೋರಿಸುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ 3ನೇ ಶೋಧನೆ ಬಂದಾಗಲೂ ಸಹ ಆತನು ಸೈತಾನನಿಗೆ ಈ ರೀತಿಯಾಗಿ ಉತ್ತರ ಕೊಡ್ತಕ್ಕಂಥವನಾಗಿದ್ದಾನೆ. ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇವತ್ತು ಸಹ ಸೈತಾನ ನಮ್ಮೆಲ್ಲರನ್ನು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಶೋಧಿಸುವಂತವನಾಗಿದ್ದಾನೆ. ಈ ಲೋಕದ ಆಸೆಪಾಸಗಳನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ನಮ್ಮ ಬಲಹೀನತೆಗಳನ್ನು ಅರಿತುಕೊಂಡು ನಮಗೆ ಏನು ಬೇಕು ಎಂಬುದನ್ನು ಆತನು ಬಲ್ಲಾತನಾಗಿದ್ದಾನೆ. ಆ ನಿಮಿತ್ತವಾಗಿ ಅದರ ಮುಖಾಂತರ ನಮ್ಮನ್ನು ಶೋಧಿಸಲು ಬರತಕ್ಕಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಗೆ ಸತ್ಯವೇದದಿಂದ ಉತ್ತರವನ್ನು ಕೊಟ್ಟು ಸೈತಾನನ ಶೋಧನೆಯನ್ನು ಜಯಿಸಿದನು, ಅದೇ ರೀತಿಯಾಗಿ ನಾವು ಸಹ ಸತ್ಯವೇದದಲ್ಲಿ ಬರೆದಿದೆ ಸೈತಾನನೇ ಇಲ್ಲಿಂದ ತೊಲಗು ಎನ್ನುವ ರೀತಿಯಲ್ಲಿ ನಾವು ಹೇಳುವುದರ ಮೂಲಕವಾಗಿ ಸೈತಾನನ ಬರತಕ್ಕಂಥ ಶೋಧನೆಯನ್ನು ಜಯಿಸಲು ದೇವರ ವಾಕ್ಯ ನಮಗೆ ಸಹಾಯ ಮಾಡತಕ್ಕಂಥದ್ದಾಗಿದೆ. ನಮ್ಮ ಕರ್ತನಾದಂಥ ಯೇಸು ಸ್ವಾಮಿ ಇದೇ ರೀತಿಯಾಗಿ ಸೈತಾನನ ಶೋಧನೆಯನ್ನು ಎದುರಿಸಿದನು. ಬಾಯ್ಪಾಠ ಮಾಡಿದ ದೇವರ ವಾಕ್ಯವು ಚಿನ್ನ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ಯಾವ ಒಂದು ವಾಕ್ಯ ಅಮೂಲ್ಯವಾಗಿದೆ ಅಂದರೆ ಯಾವ ಒಂದು ಸತ್ಯವೇದ ವಾಕ್ಯಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಬಾಯ್ಪಾಠ ಮಾಡಿ ಇಟ್ಟುಕೊಳ್ತಕ್ಕಂಥವರಾಗಿದ್ದೇವೋ ಆ ಒಂದು ವಾಕ್ಯಗಳು ಚಿನ್ನಕ್ಕಿಂತಲೂ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ಯೇಸು ಸ್ವಾಮಿ ಕೇವಲ 12 ಆಗಿದ್ದಾಗ ಅಲ್ಲಿ ದೇವಾಲಯಕ್ಕೆ ಹೋಗಿ ಅವನು ಉಪದೇಶವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 2:46-48 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಹಾಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದು ಯಾವ ರೀತಿಯಲ್ಲಿ ಸಾಧ್ಯ ಆಯಿತು? ಕೇವಲ 12 ವಯಸ್ಸಿನಲ್ಲಿ ಯೇಸು ಸ್ವಾಮಿ ಅಲ್ಲಿ ಧರ್ಮ ಬೋಧಕರುಗಳ ಮಧ್ಯೆ ಕುಳಿತು ಅವರ ಜೊತೆಯಲ್ಲಿ ದೇವರ ವಾಕ್ಯವನ್ನು ಒಡಂಬಡಿಸತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಯಾವುದರಿಂದ ಸಾಧ್ಯವಾಯಿತು ಅಂದರೆ, ಯೇಸು ಸ್ವಾಮಿ ಮನೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಆತನ ತಾಯಿ ಆತನ ತಂದೆ ಆತನಿಗೆ ಸತ್ಯವೇದವನ್ನು ಹೆಚ್ಚಾಗಿ ಅಧ್ಯಯನ ಮಾಡತಕ್ಕಂತಹ ಒಂದು ವಿಚಾರವನ್ನು ಕಲಿಸಿಕೊಟ್ಟಿದ್ದರು. ಅದೇ ರೀತಿಯಾಗಿ ಇಸ್ರಾಯೇಲರಲ್ಲಿ ಚಿಕ್ಕ ಮಕ್ಕಳಿಗೆ ಆ ಒಂದು 5 ಪುಸ್ತಕಗಳು ಹಳೇ ಒಡಂಬಡಿಕೆಯಲ್ಲಿ ಇರತಕ್ಕಂತಹ ಮೊದಲ 5 ಪುಸ್ತಕಗಳು ತೋರಾ ಅನ್ನುವಂತಹ ಆ ಪುಸ್ತಕಗಳನ್ನು ಬಾಯ್ಪಾಠ ಮಾಡಿಟ್ಟುಕೊಳ್ಳಬೇಕಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆ ಪುಸ್ತಕದಲ್ಲಿರತಕ್ಕಂಥ ವಿಚಾರಗಳನ್ನು ಅರಿತುಕೊಳ್ಳಬೇಕಾಗಿತ್ತು. ಆ ನಿಮಿತ್ತವಾಗಿ ಯೇಸು ಸ್ವಾಮಿ ಎಲ್ಲ ರೀತಿಯ ಸತ್ಯವೇದದಲ್ಲಿರತಕ್ಕಂಥ ವಾಕ್ಯಗಳನ್ನು ಬಾಯ್ಪಾಠ ಮಾಡಿಕೊಂಡಿದ್ದನು. ಆ ನಿಮಿತ್ತವಾಗಿ ಆತನು ಧರ್ಮ ಬೋಧಕರ ಮಧ್ಯೆ ಧೈರ್ಯವಾಗಿ ಕುಳಿತು ಉಪದೇಶ ಮಾಡಿದನು. ಇವತ್ತು ಸಹ ಅನೇಕ ದುರ್ಬೋಧನೆಗಳನ್ನು ತೆಗೆದುಕೊಂಡು ಬಂದು ನಮ್ಮನ್ನು ದಾರಿ ತಪ್ಪಿಸುವಂಥವರಾಗಿದ್ದಾರೆ. ಅವರಿಗೆ ಸರಿಯಾಗಿ ಉತ್ತರವನ್ನು ಕೊಡಬೇಕಾದರೆ ನಾವೆಲ್ಲರೂ ಸಹ ಸತ್ಯವೇದವನ್ನು ಬಾಯ್ಪಾಠ ಮಾಡಿಕೊಳ್ಳಬೇಕು. ಅದರಲ್ಲಿರತಕ್ಕಂಥ ಮುಖ್ಯವಾದಂಥ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬಾಯ್ಪಾಠ ಮಾಡಿಕೊಳ್ಳಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ನಮ್ಮೊಂದಿಗೆ ಯಾವಾಗಲೂ ಒಂದು ಚಿಕ್ಕ ಸತ್ಯವೇದ ಇರಬೇಕಾಗಿದೆ. ಅದರಲ್ಲಿ ಬರೆದಿರುವ ಅಮೂಲ್ಯವಾದ ವಾಗ್ದಾನಗಳನ್ನು ಹೊಂದಿರುವ ಪ್ರತಿಯೊಂದು ಅವಕಾಶದ ಪ್ರಯೋಜನ ಪಡೆದುಕೊಳ್ಳಬೇಕಾಗಿದೆ. ನಮ್ಮ ಜೀವಿತದಲ್ಲಿ ನಾವು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಸಹ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿರಬೇಕು. ಒಂದು ಚಿಕ್ಕ ಸತ್ಯವೇದವನ್ನು ನಾವು ಯಾವಾಗಲೂ ಸಹ ನಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳಬೇಕು. ಯಾವಾಗೆಲ್ಲ ಸಮಯ ಸಿಗ್ತಕ್ಕಂಥದ್ದಾಗಿದೆ ಆ ಸಮಯವನ್ನು ಈ ಲೋಕದ ಆಸೆ ಪಾಸಗಳಿಗೂ ಈ ಲೋಕದ ಬೇಡವಾದಂಥ ವಿಚಾರಗಳಿಗೂ ವ್ಯರ್ಥ ಮಾಡದೆ ದೇವರ ವಾಕ್ಯವನ್ನು ಯಾವಾಗಲೂ ಓದಿ ಅವುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ತಕ್ಕಂತಹ ಮಕ್ಕಳಾಗಿರಬೇಕು. ಅನೇಕರು ದೇವರ ವಾಕ್ಯವನ್ನು ಹುಡುಕಿದರು ದೊರೆಯದ ಸಮಯ ಬರಲಿದೆ. ಅಂತಹ ಸಂದರ್ಭದಲ್ಲಿ ನಾವು ಬಾಯ್ಪಾಠ ಮಾಡಿ ಇಟ್ಟುಕೊಂಡಾಗ ಮಾತ್ರ ಬರ್ತಕ್ಕಂಥ ಶೋಧನೆಯನ್ನು ಎದುರಿಸಲು ಸಾಧ್ಯ. ಯಾಕೆಂದರೆ ನಾವು ನೋಡುವಂಥವರಾಗಿದ್ದೇವೆ, ಕಳೆದ ಅನೇಕ ವರ್ಷಗಳ ಹಿಂದೆ ಪ್ರವಾದನೆಯಲ್ಲಿ ತಿಳಿಸಿದಂತೆ 1260 ವರ್ಷಗಳ ಕಾಲ ಒಂದು ಕತ್ತಲೆ ಯುಗ ಈ ಲೋಕದಲ್ಲಿ ನೆಲೆಗೊಂಡಿತ್ತು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಆ ಕತ್ತಲೆಯ ಯುಗದ ಸಮಯದಲ್ಲಿ ಸತ್ಯವೇದ ಜನಗಳ ಬಳಿಯಲ್ಲಿ ಇರಲಿಲ್ಲ. ಪಾದ್ರಿಗಳ ಬಳಿಯಲ್ಲಿ ಮಾತ್ರ ಈ ಸತ್ಯವೇದ ಇತ್ತು, ಜನಸಾಮಾನ್ಯರ ಬಳಿಯಲ್ಲಿ ಇರಲಿಲ್ಲ. ಯಾವಾಗ 18ನೇ ಶತಮಾನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದ್ದು ಈ ಸತ್ಯವೇದವನ್ನು ಸಾಮಾನ್ಯ ಜನರಿಗೆ ಹಂಚಿದರು, ಅಲ್ಲಿಯವರೆಗೂ ಸಹ ಈ ಲೋಕ ಸತ್ಯವೇದವಿಲ್ಲದೆ ಕತ್ತಲೆಯ ಕಾಲಘಟ್ಟವಾಗಿತ್ತು. ಅದಕ್ಕೆ ಆ ಒಂದು ಸಮಯವನ್ನು 538-1260 ವರ್ಷಗಳ ಕಾಲವನ್ನು ಕತ್ತಲೆಯುಗ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ಒಂದು ಪರಿಸ್ಥಿತಿ ಮತ್ತೆ ಈ ಲೋಕಕ್ಕೆ ಬರಲಿದೆ. ಅದಕ್ಕೋಸ್ಕರವೇ ಇಲ್ಲಿ ಪ್ರವಾದನ ಆತ್ಮದಲ್ಲಿ ನಮಗೆ ಎಚ್ಚರಿಸುವಂತವರಾಗಿದ್ದಾರೆ. ಅನೇಕರು ದೇವರ ವಾಕ್ಯವನ್ನು ಹುಡುಕಿದರೂ ದೊರೆಯದ ಸಮಯ ಬರಲಿದೆ. ಆದರೆ ಈ ವಾಕ್ಯವು ನಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿದಿದ್ದಲ್ಲಿ ಅದನ್ನು ನಮ್ಮಿಂದ ಯಾರೂ ತೆಗೆಯಲು ಸಾಧ್ಯವಿಲ್ಲ. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಅದರಲ್ಲಿರುವ ಅಮೂಲ್ಯವಾದ ವಾಗ್ದಾನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಿಮಗೆ ಸತ್ಯವೇದ ದೊರೆತಂಥ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿರತಕ್ಕಂತಹ ಅಮೂಲ್ಯವಾದ ವಾಗ್ದಾನಗಳನ್ನು ನಾವು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳಬೇಕು. ಈ ಅಮೂಲ್ಯವಾದಂತಹ ಸತ್ಯವೇದದ ವಾಗ್ದಾನಗಳು ಏನು ಮಾಡುವಂಥದ್ದಾಗಿದೆ ಅಂದರೆ, ನಾವು ಪೇತ್ರನು ಬರೆದ 2ನೇ ಪತ್ರಿಕೆ 1:4 ಓದಬೇಕಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ನೀವು ಲೋಕದ ದುರಾಶೆಗಳಿಂದಂಟಾಗುವ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಯಾಕೆ ದೇವರು ಸತ್ಯವೇದದಲ್ಲಿ ಅಮೂಲ್ಯವಾದಂಥ ವಾಗ್ದಾನಗಳನ್ನು ಇಟ್ಟಿದ್ದಾನೆ, ಅವುಗಳನ್ನು ನಾವು ಬಾಯ್ಪಾಠ ಮಾಡಿಕೊಂಡು ನಮ್ಮ ದಿನನಿತ್ಯ ಜೀವಿತದಲ್ಲಿ ನೆನಪು ಮಾಡಿಕೊಳ್ಳಬೇಕು ಎಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ನಾವು ಆತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಬೇಕು ಎಂಬುದಕ್ಕೋಸ್ಕರ. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ನಾವು ಜೀವಿಸತಕ್ಕಂಥರಾಗಿದ್ದೇವೆ. ಈ ಕೊನೆಯ ಕಾಲದಲ್ಲಿ ಅತ್ಯಂತ ಮುಖ್ಯವಾಗಿ ಬಾಯ್ಪಾಠ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾದಂಥ ಮುಖ್ಯವಾದಂಥ ವಾಕ್ಯ ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ಅದು ಪ್ರಕಟಣೆ ಪುಸ್ತಕ 14 ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಮೂರು ದೂತರ ಸಂದೇಶ. ಈ ಮೂರು ದೂತರ ಸಂದೇಶವನ್ನು ಪ್ರಕಟಣೆ ಪುಸ್ತಕ 14 ಅಧ್ಯಾಯ 6-12 ವಚನದ ತನಕ ನಾವೆಲ್ಲರೂ ಸಹ ಓದಿ ಅದನ್ನು ಬಾಯ್ಪಾಠ ಮಾಡಿಟ್ಟುಕೊಳ್ಳಬೇಕು. ಯಾಕೆಂದರೆ ಕೊನೆಯ ಕಾಲದಲ್ಲಿ ಜೀವಿಸುವ ನಾವು ಮೊದಲನೇ, ಎರಡನೇ ಹಾಗೂ ಮೂರನೇ ದೂತನ ವರ್ತಮಾನಗಳನ್ನು ಸಂಪೂರ್ಣವಾಗಿ ಅರ್ಥವನ್ನು ಖಚಿತವಾಗಿ ತಿಳಿದುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ನಮ್ಮೆಲ್ಲ ವ್ಯವಹಾರಗಳು ಕಾರ್ಯಗಳು ದೇವರ ವಾಕ್ಯಕ್ಕೆ ಅನುಗುಣವಾಗಿರಬೇಕಾಗಿದೆ. ಯಾವ ಒಂದು ದೇವರ ವಾಕ್ಯಕ್ಕೆ ನಮ್ಮ ಎಲ್ಲ ಕ್ರಿಯೆಗಳು ಕಾರ್ಯಗಳು ಅನುಗುಣವಾಗಿರಬೇಕು? ಈ ಮೂರು ದೂತರ ಸಂದೇಶ ಪ್ರಕಟಣೆ ಪುಸ್ತಕ 14 ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಒಂದು ಸಂದೇಶ. ಅದು ವರ್ತಮಾನ ಕಾಲದ ಸಂದೇಶವಾಗಿದೆ, ಪ್ರಸ್ತುತ ಸಂದೇಶವಾಗಿದೆ. ನಮ್ಮ ಕಾಲಕ್ಕೆ ನಾವು ಬಾಯ್ಪಾಠ ಮಾಡಿಕೊಂಡು ಇದು ಯಾವಾಗ ನೆರವೇರತಕ್ಕಂಥದ್ದಾಗಿದೆ, ಇದು ಬರತಕ್ಕಂಥ ಸಮಯದಲ್ಲಿ ನಾವು ಹೇಗೆ ಇರಬೇಕು ಅನ್ನುವುದನ್ನು ಎಚ್ಚರಿಸುವಂತಹ ಒಂದು ಸಂದೇಶ ಈ ಮೂರು ದೂತರ ಸಂದೇಶವಾಗಿದೆ. ಮೊದಲನೇ ದೂತನ ಸಂದೇಶ ಹೇಳ್ತಕ್ಕಂಥದ್ದಾಗಿದೆ, ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ, ಬರುತ್ತದೆ ಅಲ್ಲ ಪ್ರಿಯ ಕೇಳುಗಳೇ, ಅಥವಾ ಈಗ ಇದೆ ಅಂತಕ್ಕಂಥದ್ದಲ್ಲ, ಬಂದಿದೆ ಅಂತಕ್ಕಂಥ ವಿಚಾರ ಈಗಲೇ ಆರಂಭವಾಗಿದೆ, ನಡೀತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಆದರೆ ಎರಡನೆಯ ದೇವದೂತನ ಸಂದೇಶ ಇದಕ್ಕೆ ವಿರುದ್ಧವಾಗಿ ಬಾಬಿಲೋನ್ ಅಂತಕ್ಕಂತಹ ಜಾರತ್ವ ಆ ಸ್ತ್ರೀ ಸಕಲ ಜನರಿಗೂ ಕುಡಿಯಲು ಕೊಟ್ಟಳು, ಆ ಬಾಬಿಲೋನ್ ಬಿದ್ದು ಹೋಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಮೂರನೆಯ ಒಂದು ದೂತನ ಸಂದೇಶ ಏನಾಗಿದೆ ಅಂದರೆ, ಯಾರೂ ಸಹ ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳಬೇಡ್ರಿ. ಯಾರ್ಯಾರು ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರಿಗೆ ಒಂದು ಉಪದ್ರವ ಈ ಲೋಕದಲ್ಲಿ ಬರತಕ್ಕಂಥದ್ದಾಗಿದೆ. ಗಂಧಕ ಉರಿಯುವ ಅಗ್ನಿಗೆ ದೇವರು ತಳ್ಳುವಂಥವನಾಗಿದ್ದಾನೆ ಎಂಬುದಾಗಿ ಎಚ್ಚರಿಸುವಂತಹ ಸಂದೇಶ, ಅತಿ ಮುಖ್ಯವಾದಂಥ ಸಂದೇಶ, ನಾವೆಲ್ಲರೂ ಸಹ ಬಾಯ್ಪಾಠ ಮಾಡಿ ಇಟ್ಟುಕೊಳ್ಳಬೇಕಾದಂಥ ಒಂದು ಸಂದೇಶ, ಅದು ಪ್ರಕಟಣೆ ಪುಸ್ತಕ 14 ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಮೂರು ದೂತರ ಸಂದೇಶವಾಗಿದೆ ಪ್ರಿಯ ಕೇಳುಗರೆ. ಅದರಲ್ಲೂ ಸಹ ಮೂರನೇ ದೂತನ ಸಂದೇಶವನ್ನು ಅಂಗೀಕರಿಸಿಕೊಂಡಂಥ ಅನೇಕರಲ್ಲಿ ಮೊದಲನೇ ಹಾಗೂ ಎರಡನೇ ದೂತನ ಸಂದೇಶಗಳ ಅನುಭವ ಆಗಿರುವುದಿಲ್ಲ. ಅನೇಕರು ಇವತ್ತು ಹೇಳುವಂತಹ ವಿಚಾರವೇನೆಂದರೆ, ಎಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ, ಹೌದಾ ಆ ಮೃಗದ ಮುದ್ರೆಯನ್ನು ನಾನು ಹಾಕಿಸಿಕೊಳ್ಳೋದಿಲ್ಲ ಎಂಬುದಾಗಿ. ಆದರೆ ಮೊದಲನೇ ದೂತನ ಸಂದೇಶ, ಆ ನ್ಯಾಯ ವಿಚಾರಣೆಯ ಅನುಭವ, ಅಸೃಷ್ಟಿಕರ್ತನನ್ನು ಆರಾಧಿಸಿ ಅಂತ ಹೇಳ್ತಕ್ಕಂತಹ ಅಸಬ್ಬತ್ತಿನದ ಅನುಭವ, ಬಾಬಿಲೋನ್ ಅಂದರೆ ಏನು, ಆ ಬಾಬಿಲೋನ್ ಅಂತಕ್ಕಂಥ ಗಲಿಬಿಲಿ ತಪ್ಪಾದ ಬೋಧನೆಗಳ ಆ ಒಂದು ವ್ಯವಸ್ಥೆಗೆ ನಾನು ಸಿಲುಕಿಕೊಂಡಿದ್ದೇನಾ ಅನ್ನುವಂತಹ ಆ ವಿಚಾರವನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಮೃಗದ ಮುದ್ರೆ ಆ ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಹ ಬರ್ತಕ್ಕಂಥ ಉಪದ್ರವದಲ್ಲಿ ಬಿದ್ದು ಹೋಗ್ತಕ್ಕಂಥವರಾಗಿದ್ದಾರೆ. ಅಂಥವರನ್ನು ಸೈತಾನನು ಇನ್ನೂ ಚೆನ್ನಾಗಿ ತಿಳಿದಿದ್ದಾನೆ. ಅವರ ನಂಬಿಕೆಯನ್ನು ಕುಂದಿಸಬೇಕೆಂಬ ಕೆಟ್ಟ ಆಲೋಚನೆಗೆ ಅವನಲ್ಲಿದೆ. ಆದರೆ ಮೂರನೇ ದೂತನು ಪರಲೋಕದ ದೇವದರ್ಶನ ಗುಡಾರದ ಮಹಾಪರಿಶುದ್ಧ ಸ್ಥಳಕ್ಕೆ ಅವರ ಗಮನವನ್ನು ಹರಿಸುವಂತೆ ಸೂಚಿಸುತ್ತಾನೆ. ಹಾಗೂ ಮೊದಲ ಎರಡು ಸಂದೇಶಗಳನ್ನು ಅಂಗೀಕರಿಸಿ ಅನುಭವ ಹೊಂದಿದವರು ಅವರಿಗೆ ಪರಲೋಕದ ದೇವದರ್ಶನ ಗುಡಾರವನ್ನು ತೋರಿಸುತ್ತಾರೆ. ಈ ಮೂರು ದೂತರ ಸಂದೇಶದಲ್ಲಿ ಪರಿಪೂರ್ಣವಾದ ಸತ್ಯವನ್ನು ತಿಳಿದುಕೊಂಡು ಅನೇಕರು ಸಂತೋಷದಿಂದ ಅದನ್ನು ಕ್ರಮಬದ್ಧವಾಗಿ ಅಂಗೀಕರಿಸಿ ನಂಬಿಕೆಯಿಂದ ಪರಲೋಕದ ದೇವದರ್ಶನ ಗುಡಾರಕ್ಕೆ ಕ್ರಿಸ್ತನನ್ನು ಹಿಂಬಾಲಿಸಿ ಹೋಗುವರು. ಮೂರು ದೂತರ ಈ ಒಂದು ಸಂದೇಶಗಳು ದೇವ ಜನರಿಗೆ ಬಲವಾದ ಆಧಾರವಾಗಿದೆ ಎಂದು ದರ್ಶನದಲ್ಲಿ ಶ್ರೀಮತಿ ವೈಟಮ್ಮನವರು ನಮಗೆ ತಿಳಿಸುವಂತವರಾಗಿದ್ದಾರೆ. ಇವುಗಳನ್ನು ಮನವರಿಕೆ ಮಾಡಿಕೊಂಡು ಅಂಗೀಕರಿಸುವವರು ಕೊನೆಯ ಕಾಲದಲ್ಲಿ ಸೈತಾನನ ಎಲ್ಲ ವಂಚನೆಗಳಿಂದ ಒಳಗಾಗದಂತೆ ರಕ್ಷಿಸಲ್ಪಡುವರು. ಹೌದು ಪ್ರಿಯ ಕೇಳುಗರೆ, ನಮ್ಮ ಮುಂದೆ ಒಂದು ವಂಚನೆ ಇದೆ. ಆ ವಂಚನೆಯಿಂದ ತಪ್ಪಿಸಿಕೊಳ್ಳಬೇಕಾದರೆ ಪರಲೋಕದಲ್ಲಿ ದೇವರು ಆ ದೇವದರ್ಶನ ಗುಡಾರದಲ್ಲಿ ಏನು ಮಾಡುವಂತವನಾಗಿದ್ದಾನೆ, ಆ ದೇವದರ್ಶನ ಗುಡಾರದಲ್ಲಿ ಆ ಸೇವೆ ಬಗ್ಗೆ ಅರಿತುಕೊಂಡು ನಮ್ಮನ್ನು ನಾವು ತಪ್ಪಿಸಿಕೊಂಡು ಬರ್ತಕ್ಕಂಥ ಉಪದ್ರವಗಳಿಂದಲೋ ಶೋಧನೆಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ದೇವರು ಕೊಟ್ಟಿರ್ತಕ್ಕಂತಹ ಈ ಮೂರು ದೂತರ ಸಂದೇಶ ಅದನ್ನು ಬಾಯಿಪಾಠ ಮಾಡಿಟ್ಟುಕೊಳ್ಳಬೇಕು, ದೇವರ ವಾಕ್ಯವನ್ನು ಬಾಯಿಪಾಠ ಮಾಡಿ ಇಟ್ಟುಕೊಳ್ಳಬೇಕು. ಹೇಗೆ ಯೇಸು ಸ್ವಾಮಿ ದೇವರ ವಾಕ್ಯಗಳನ್ನು ಬಾಯಿಪಾಠ ಮಾಡಿಕೊಂಡು ಸೋದನೆಯನ್ನು ಜಯಿಸಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಈ ವಾಕ್ಯಗಳನ್ನು ಬಾಯಿಪಾಠ ಮಾಡಿಟ್ಟುಕೊಂಡಾಗ ಮಾತ್ರ ಬರ್ತಕ್ಕಂಥ ಸೋದನೆಯನ್ನು ಜಯಿಸಲು ಸಾಧ್ಯ. ಅಂತಹ ಒಂದು ವಿಚಾರಗಳನ್ನು ನನ್ನ ಜೀವಿತದಲ್ಲಿ ನಾನು ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ತೀರ್ಮಾನಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸೃಷ್ಟಿಕರ್ತನೆ, ನಿನ್ನ ಕೃಪೆಯಿಂದ ಸ್ವಾಮಿ ದೇವರ ವಾಕ್ಯವನ್ನು ಯಾಕೆ ಬಾಯಿಪಾಠ ಮಾಡಿಕೊಳ್ಳಬೇಕೆಂಬುದಾಗಿ ನೀನು ನಮಗೆ ತಿಳಿಯಪಡಿಸಿದೆ ಸ್ವಾಮಿ. ಹೌದು ದೇವ, ನಮ್ಮ ದಿನನಿತ್ಯ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ಕೇಳುಗರು ಸಹ ಈ ಮೂರು ದೂತರ ಸಂದೇಶವನ್ನು ಬಾಯಿಪಾಠ ಮಾಡಿಕೊಂಡು ಆತ್ಮಿಕ ಜೀವಿತದಲ್ಲಿ ಉತ್ತಮವಾಗಿ ಬೆಳೆದು ನಿನ್ನ ಪರಲೋಕ ರಾಜ್ಯಕ್ಕೆ ಸೇರುವಾಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.